ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ, ದಿ ವಾಯ್ಸ್ ಆಫ್ ಹೋಪ್. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೃಪೆ ಕಾಲದ ಮುಕ್ತಾಯ ಭಾಗ 3. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೃಪೆ ಕಾಲದ ಮುಕ್ತಾಯ ಯಾವಾಗ ಅನ್ನುವಂತಹ ಒಂದು ವಿಚಾರವನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದೆವು. ಅದರಲ್ಲೂ ವಿಶೇಷವಾಗಿ ಕೃಪೆ ಕಾಲ ಮುಕ್ತಾಯ ಯಾವಾಗ ಎಂಬುದು ಯಾರಿಗೂ ಸಹ ತಿಳಿಯುವುದಿಲ್ಲ. ಆದರೆ ಭಾನುವಾರ ಆಚರಣೆ ಕಾನೂನು ಕಡ್ಡಾಯವಾಗಿ ಈ ಲೋಕಕ್ಕೆ ಜಾರಿಗೆ ಬರುವಂತಹ ಸಂದರ್ಭದಲ್ಲಿ ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನು ನಾವು ಕಲಿತೆವು. ಇಂದಿನ ದಿನದಲ್ಲಿ ಅದರ ಮುಂದುವರಿದ ಭಾಗವಾಗಿ ಮುದ್ರೆ ಒತ್ತುವ ಸಮಯ ಬಂದಾಗ ಈ ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಕೃಪೆ ಕಾಲ ಇದ್ದಕ್ಕಿದ್ದಂತೆಯೇ ಯಾರಿಗೂ ಹರಿಯದೆ ಅದು ತಕ್ಷಣದಲ್ಲಿ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಹೇಗೆ ಅನ್ನುವಂತಹ ಒಂದು ವಿಚಾರವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸ್ತಿಕಾರ ಸ್ವಾಮಿ, ನೀನು ಒಳ್ಳೆಯವನು, ನೀ ಸರ್ವವನ್ನು ತಿಳಿದಂಥ ದೇವರು, ನೀನು ನಮ್ಮ ಮಹಾಯಾಜಕನಾಗಿದ್ದೀಯ ಸ್ವಾಮಿ, ನಿಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿದ್ದೀಯ ದೇವ. ಅದು ಸ್ವಾಮಿ, ನಾವು ಜೀವಿಸುವಂತಹ ಈ ಕೊನೆ ಕಾಲದಲ್ಲಿ ನೀನು ನಿನ್ನ ಮಕ್ಕಳನ್ನು ನೀತಿಯ ಮಾರ್ಗದಲ್ಲಿ ನಡೆಸು. ವಿಶೇಷವಾಗಿ ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ ಸ್ವಾಮಿ, ಅದು ಯಾವ ಸಮಯ ಯಾವ ಗಳಿಗೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಈ ಲೋಕದಲ್ಲಿ ಜೀವಿಸುವಾಗ ನಿನ್ನ ಮುದ್ರೆಯನ್ನು ಹೊಂದಿಕೊಂಡು ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸಲು ನಮಗೆ ಸಹಾಯ ಮಾಡು. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ಹೇಗೆ ಬೇಕೋ ಹಾಗೆ ಜೀವಿಸದೆ, ಇದೋ ಕ್ರಿಸ್ತನ ಬರೋಣ ಶೀಘ್ರವಾಗಿದೆ, ಇದೋ ಕೃಪೆ ಕಾಲ ನನಗೆ ಮುಗಿತಕ್ಕಂಥದ್ದಾಗಿದೆ ಅನ್ನುವಂತಹ ಅರಿವನ್ನು ಹುಟ್ಟಿಸು. ಆ ನಿಟ್ಟಿನಲ್ಲಿ ಎಲ್ಲ ಪಾಪಗಳಿಂದ ಮಣತಿರುಗಿ ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗುವಾಗಿ ನೀನು ಅವರನ್ನು ಈ ಸಂದೇಶದ ಮುಖಾಂತರವಾಗಿ ಆಶೀರ್ವದಿಸು ಸ್ವಾಮಿ, ತಯಾರಿ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಪ್ರಕಟಣೆಯ ಪುಸ್ತಕದಲ್ಲಿ 6:17 ಓದುವಂತಹ ಸಂದರ್ಭದಲ್ಲಿ ದೇವರು ಒಂದು ಪ್ರಶ್ನೆಯನ್ನು ಇಲ್ಲಿ ನೀಡುವಂಥವನಾಗಿದ್ದಾನೆ. ಅದೇನೆಂದರೆ, ದೇವರ ಕೋಪವು ಕಾಣಿಸುವ ಮಹಾದಿನ ಬಂದಿದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಸಕ್ತರು ಎಂದು ಹೇಳಿದರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ದೇವರ ಒಂದು ಮಹಾಕೋಪ, ಆ ಮಹಾದಿನ ಬರ್ತಕ್ಕಂಥದ್ದಾಗಿದೆ. ಆತನ ಒಂದು ಉಗ್ರವಾದಂಥ ಕೋಪ ಈ ಭೂಮಿ ಮೇಲೆ ಬರುವಾಗ ಆ ಉಗ್ರವಾದಂಥ ಕೋಪ ಏನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಗಮನಿಸುವುದಾದರೆ, ಆ ಉಗ್ರವಾದಂಥ ಕೋಪ ಆ 7 ಉಪದ್ರವ. ಅದನ್ನು ನಾವು ಪ್ರಕಟಣೆ ಪುಸ್ತಕ 15 ನೋಡುವಂಥವರಾಗಿದ್ದೇವೆ. ಆ ಒಂದು 7 ಉಪದ್ರವಗಳು ಈ ಲೋಕದ ಮೇಲೆ ದೇವರ ರೌದ್ರವಾಗಿ ಬರುವಂಥ ಸಂದರ್ಭದಲ್ಲಿ ಯಾರು ಈ ಒಂದು ಕೋಪದ ಸಮಯದಲ್ಲಿ ನಿಲ್ಲಲು ಸಾಧ್ಯ ಎಂಬುದಾಗಿ ನಾವು ನೋಡುವುದಾದರೆ, ಇದಕ್ಕೆ ಉತ್ತರವಾಗಿ ಪ್ರಕಟಣೆ ಪುಸ್ತಕ 7:1-3 ಓದುವುದಾದರೆ, ಯಾರು ಆ ಒಂದು ಉಪದ್ರವದ ಸಮಯದಲ್ಲಿ, ಯಾರು ಆ ಒಂದು ಇಕ್ಕಟ್ಟಿನ ಸಮಯದಲ್ಲಿ ನಿಲ್ಲಿಕ್ಕೆ ಸಾಧ್ಯ ಅಂದರೆ, ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುತ್ತದೆ, ಇದಾದ ಮೇಲೆ 4 ಮಂದಿ ದೇವದೂತರು ಭೂಮಿಯ 4 ದಿಕ್ಕುಗಳಲ್ಲಿ ನಿಂತುಕೊಂಡು ಭೂಮಿಯ ಮೇಲಾಗಲಿ ಸಮುದ್ರದ ಮೇಲಾಗಲಿ ಯಾವ ಮರದ ಮೇಲಾಗಲಿ ಗಾಳಿ ಬೀಸದಂತೆ ಭೂಮಿಯ ಚತುರ್ದಿಕ್ಕುಗಳ ಗಾಳಿಯನ್ನು ಹಿಡಿದಿರುವುದನ್ನು ಕಂಡೆನು. ಇದಲ್ಲದೆ ಮತ್ತೊಬ್ಬ ದೇವದೂತನು ಜೀವಸ್ವರೂಪನಾದ ದೇವರ ಮುದ್ರೆಯನ್ನು ಹಿಡುಕೊಂಡು ಮೂಡನ ದಿಕ್ಕಿನಿಂದ ಏರಿಬರುವುದನ್ನು ಕಂಡೆನು. ಅವನು ಭೂಮಿಯನ್ನು ಸಮುದ್ರವನ್ನು ಕೆಡಿಸುವುದಕ್ಕೆ ಅಧಿಕಾರ ಹೊಂದಿದ ಆ 4 ಮಂದಿ ದೇವದೂತರಿಗೆ, ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಪ್ರಿಯ ಕೇಳುಗರೆ, ಒಂದು ಕಡೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ದೇವರ ಮಹಾಕೋಪ, ಆ ಮಹಾದಿನ ಬರತಕ್ಕಂಥದ್ದಾಗಿದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಸಕ್ತರು ಎಂಬುದಾಗಿ ಒಂದು ಪ್ರಶ್ನೆ ಬರ್ತಕ್ಕಂಥದ್ದಾಗಿದೆ. ಅದಕ್ಕೆ ಉತ್ತರವಾಗಿ ಪ್ರಕಟಣೆ ಪುಸ್ತಕ 7:1-3 ನಾವು ಓದುವುದಾದರೆ, ಅದರಲ್ಲಿ ದೇವರ ಮುದ್ರೆಯನ್ನು ಹೊಂದಿಕೊಂಡಂತಹ ಮಕ್ಕಳು ಈ ಒಂದು ಉಪದ್ರವದ ಸಮಯದಲ್ಲಿ ನಿಲ್ಲಲು ಸಾಧ್ಯ. ಹೇಗೆ ಎಂಬುದಾಗಿ ನಾವು ಪ್ರಕಟಣೆ ಪುಸ್ತಕದಲ್ಲಿ ಅಧ್ಯಯನ ಮಾಡುವುದಾದರೆ, ದೇವರು ಈ 7 ಉಪದ್ರವಗಳನ್ನು, ಆತನ ರೌದ್ರವೆಂಬ ಕೋಪವನ್ನು ಯಾರು ಈ ಮೃಗದ ಗುರುತನ್ನು ಹಾಕಿಸಿಕೊಳ್ತಕ್ಕಂಥವರಾಗಿದ್ದಾರೋ ಅವರ ಮೇಲೆ ಹಾಕುವಂತೆವನಾಗಿದ್ದಾನೆ, ಅವರ ಮೇಲೆ ಆತನ ಕೋಪ ಬರತಕ್ಕಂಥದ್ದಾಗಿದೆ, ಅದು ಅವರನ್ನು ಬಾಧಿಸ್ತಕ್ಕಂಥದ್ದಾಗಿದೆ. ಆದರೆ ಯಾರು ದೇವರ ಮುದ್ರೆಯನ್ನು ಹೊಂದಿಕೊಳ್ಳುವಂಥವರಾಗಿದ್ದಾರೋ ಅವರಿಗೆ ಈ ಒಂದು 7 ಉಪದ್ರವಗಳು ಯಾವ ನಷ್ಟವನ್ನು ಸಹ ಮಾಡುವುದಿಲ್ಲ, ಯಾವ ಸಮಸ್ಯೆಯೂ ಸಹ ಅವರಿಗೆ ಬರುವುದಿಲ್ಲ. ಹೇಗೆ ಎಂಬುದಾಗಿ ನಾವು ಐಗುಪ್ತದಲ್ಲಿ ಇಸ್ರಾಯೇಲ್ ಜನರು ಆ ಒಂದು ಪಸ್ಕ ಹಬ್ಬವನ್ನು ಮಾಡುವುದರ ಮೂಲಕವಾಗಿ ಹೇಗೆ ಆ ಒಂದು ಮನೆಯ ನೆಲುವಿನ ಪಟ್ಟಿಯಲ್ಲಿ ಆ ಒಂದು ರಕ್ತವನ್ನು ಹಾಕಲಾಗಿತ್ತು, ಆ ರಕ್ತದ ಗುರುತು ಯಾರ ಮನೆಯಲ್ಲಿತ್ತೋ ಅವರ ಮನೆಯಲ್ಲಿ ಯಾವ ನಾಶವೂ ಸಹ ಏರ್ಪಟ್ಟಿರಲಿಲ್ಲ, ಯಾವ ಸಾವು ಸಹ ಏರ್ಪಟ್ಟಿರಲಿಲ್ಲ. ಸೊ ಆ ರೀತಿಯಾಗಿ ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ದೇವರ ಮುದ್ರೆಯನ್ನು ಹಾಕಿಸಿಕೊಳ್ತಕ್ಕಂತಹ ಜನಗಳಿಗೆ ಯಾವ ಉಪದ್ರವವೂ ಬರುವುದಿಲ್ಲ. ಅವರು ಆ ಉಪದ್ರವದಲ್ಲಿ ದೇವರಿಗೋಸ್ಕರ ನಿಲ್ತಕ್ಕಂಥವರಾಗಿದ್ದಾರೆ. ಆದರೆ ಮುದ್ರೆ ಹೊತ್ತುವಂತಹ ಸಮಯದಲ್ಲಿ ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಸಂಕಟದ ಸಮಯ ಬರುವುದಕ್ಕಿಂತ ಸ್ವಲ್ಪ ಸಮಯ ಮೊದಲು ನಾವೆಲ್ಲರೂ, ಅಂದರೆ ದೇವರ ಮಕ್ಕಳು, ಆತನ ಮುದ್ರೆಯನ್ನು ಹೊಂದಿಕೊಳ್ಳುವವರಾಗಿದ್ದಾರೆ. ಅನಂತರ ನಾಲ್ಕು ದಿಕ್ಕಿನ ಗಾಳಿಗಳನ್ನು ಹಿಡಿದುಕೊಂಡಿದ್ದ ದೇವದೂತರು ಅದನ್ನು ಬಿಟ್ಟು ಆಗ ಬರಗಾಲ ಬರತಕ್ಕಂಥದ್ದಾಗಿದೆ. ಆಗ ಈ ಲೋಕದಲ್ಲಿ ಹೆಚ್ಚಾಗಿ ರೋಗ ರುಜಿನ ಉಂಟಾಗುವಂಥದ್ದಾಗಿದೆ. ಸಮಸ್ತ ಲೋಕವೇ ಗಲಿಬಿಲಿ ಗೊಂದಲಕ್ಕೆ ಒಳಗಾಗುವಂಥದ್ದಾಗಿದೆ. ನಾಲ್ಕು ದೇವದೂತರು ಆ ಗಾಳಿಯನ್ನು ನಾಲ್ಕು ಕಡೆ ಹಿಡಿದುಕೊಂಡಿದ್ದಾರೆ. ಅಂದರೆ ಅರ್ಥ ಏನೆಂದರೆ ಪ್ರಿಯರೇ, ಬರ್ತಕ್ಕಂಥ ಒಂದು ದೊಡ್ಡ ವಿಪತ್ತು, ಬರ್ತಕ್ಕಂತಹ ದೇವರ ಕೋಪವನ್ನು ಅವರು ಹಿಡಿದುಕೊಂಡಿದ್ದಾರೆ. ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಬಿಡುವಂಥವರಾಗಿದ್ದಾರೆ. ಆ ನಿಮಿತ್ತವಾಗಿ ನಾವು ನೋಡುವಂಥವರಾಗಿದ್ದೇವೆ. ಈ ಲೋಕದಲ್ಲಿ ಅನೇಕ ಬಲಗಾಲ ಬರ್ತಕ್ಕಂಥದ್ದಾಗಿದೆ, ಅನೇಕ ರೋಗ ರುಜಿನಗಳು ಬರ್ತಕ್ಕಂಥದ್ದಾಗಿದೆ. ಸಮಸ್ತ ಲೋಕವೇ ಒಂದು ಗಲಿಬಿಲಿಯಲ್ಲಿ ಗೊಂದಲದಲ್ಲಿ ತುಂಬಿದೆ. ಆದರೆ ನಾಲ್ಕು ದೇವದೂತರು ಆ ನಾಲ್ಕು ಕಡೆ ಹಿಡಿದುಕೊಂಡಿರತಕ್ಕಂತಹ ಗಾಳಿ ಎನ್ನುವಂತಹ ಆ ಉಪದ್ರವವನ್ನು ಬಿಟ್ಟಾಗ ಈ ಲೋಕ ಇನ್ನೆಷ್ಟು ಗಲಿಬಿಲಿಗೆ ಒಳಗಾಗ್ತಕ್ಕಂಥದ್ದಾಗಿದೆ, ಈ ಲೋಕ ಇನ್ನೆಷ್ಟು ಬರಗಾಲಕ್ಕೆ ಒಳಗಾಗ್ತಕ್ಕಂಥದ್ದಾಗಿದೆ, ಈ ಲೋಕ ಇನ್ನೆಷ್ಟು ರೋಗ ರುಜಿನಕ್ಕೆ ಒಳಗಾಗ್ತಕ್ಕಂಥದ್ದಾಗಿದೆ, ನಾವು ಯೋಚಿಸಬೇಕು ಪ್ರಿಯ ಕೇಳುಗರೆ. ಯಾಕೆಂದರೆ ಈಗ ಬರ್ತಕ್ಕಂತಹ ಸ್ವಲ್ಪ ಸ್ವಲ್ಪ ಬರಗಾಲವನ್ನೇ ನಾವು ಎದುರಿಸಲು ಸಾಧ್ಯವಾಗ್ತಾ ಇಲ್ಲ. ಈಗ ಬರ್ತಕ್ಕಂತಹ ವಿವಿಧ ವಿಧವಾದಂತಹ ರೋಗ ರುಜಿನಗಳನ್ನು ನಾವು ಎದುರಿಸಲು ಸಾಧ್ಯವಾಗ್ತಾ ಇಲ್ಲ. ಒಂದು ದೇಶದ ನಡುವೆ ಇನ್ನೊಂದು ದೇಶದ ನಡುವೆ ನಡೆತಕ್ಕಂಥ ಗೊಂದಲಗಳನ್ನು ನೋಡುವಾಗ ನಮಗೆ ವಿಸ್ಮಯವಾಗ್ತಕ್ಕಂಥದ್ದಾಗಿದೆ. ಆದರೆ ಇವೆಲ್ಲವೂ ಸಂಪೂರ್ಣವಾಗಿ ಬರುವಾಗ ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸಬೇಕು, ನಮ್ಮನ್ನು ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ ಪ್ರಿಯ ಕೇಳುಗರೆ. ಈಗಲೇ ಕ್ರಿಸ್ತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳಬೇಕಾಗಿದೆ. ಆತನ ಮುದ್ರೆಯನ್ನು ಹೊಂದಿಕೊಳ್ಳುವಂತಹ ಸಮಯದಲ್ಲಿ ನಾವಿದ್ದೇವೆ. ಪರಲೋಕದಲ್ಲಿ ದೇವದೂತರು ಅತ್ಯಂತ ವೇಗವಾಗಿ ಹೋಗುತ್ತಿರುವುದನ್ನು ಶ್ರೀಮತಿ ವೈಟಮ್ಮನವರು ದರ್ಶನದಲ್ಲಿ ನೋಡುವಂಥವರಾಗಿದ್ದಾರೆ. ಯಾಕೆ ಅಂದರೆ ಅವನು ಭೂಮಿಗೂ ಆಕಾಶಕ್ಕೂ ಏರಿ ಇಳಿಯುವಂಥವನಾಗಿದ್ದಾನೆ, ಅವಸರವಾಗಿ ಆ ಕಾರ್ಯವನ್ನು ಮಾಡುವಂಥವನಾಗಿದ್ದಾನೆ. ಭೂಲೋಕದಿಂದ ಬಂದ ಒಬ್ಬ ದೇವದೂತನು ಕ್ರಿಸ್ತನಿಗೆ ತಾನು ಭೂಲೋಕದಲ್ಲಿ ದೇವರ ಮಕ್ಕಳನ್ನು ಎನಿಸಿ ಅವರಿಗೆ ಮುದ್ರೆ ಹಾಕುವ ಕಾರ್ಯವನ್ನು ಮುಗಿಸಿದ್ದೇನೆ ಎಂದು ಹೇಳಿದನು. ಆಗ ಹತ್ತು ಆಜ್ಞೆಗಳನ್ನು ಒಳಗೊಂಡಿರುವ ಮಂಜೂಸದ ಮುಂದೆ ಸೇವೆ ಮಾಡುತ್ತಿದ್ದ ಯೇಸುವು ಧೂಪದಾರತಿಯನ್ನು ಭೂಮಿಗೆ ಬಿಸಾಡಿದನು. ಅನಂತರ ತನ್ನ ಕೈಗಳನ್ನು ಮೇಲಕ್ಕೆತ್ತಿ ಮಹಾಶಬ್ದದಿಂದ ಮುಗಿಯಿತು ಎಂದು ಹೇಳಿದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ಒಂದು ಘಟನೆ ಪ್ರಿಯ ಕೇಳುಗರೆ ನಮಗೆಲ್ಲರಿಗೂ ಸಹ ಒಂದು ನಿಮಿಷ ಆಶ್ಚರ್ಯವನ್ನು ಉಂಟು ಮಾಡತಕ್ಕಂಥದ್ದಾಗಿದೆ, ಒಂದು ಭಯವನ್ನು ದಿಗ್ಭ್ರಮೆಯನ್ನು ಉಂಟು ಮಾಡತಕ್ಕಂಥದ್ದಾಗಿದೆ. ಕಾರಣವೇನೆಂದರೆ ದೇವದೂತನು ಆಕಾಶದಿಂದ ಭೂಮಿಗೂ ಮೇಲೆ ಕೆಳಗೆ ಏರುವಂಥವನಾಗಿದ್ದಾನೆ, ಆತನ ಮಕ್ಕಳಿಗೆ ಮುದ್ರೆಯನ್ನು ಹಾಕುವಂಥವನಾಗಿದ್ದಾನೆ. ಆ ಮುದ್ರೆ ಹಾಕುವಂತಹ ಸಮಯ ಮುಗಿಯುವಾಗ ದೇವದೂತ ಹೋಗಿ ಹೇಳುವಂಥವನಾಗಿದ್ದಾನೆ, ನಾನು ಯಾರೆಲ್ಲ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥವರಾಗಿದ್ದಾರೋ ಆ ಮಕ್ಕಳಿಗೆ ಮುದ್ರೆಯನ್ನು ಹೊತ್ತಿದ್ದೇನೆ ಎಂಬುದಾಗಿ ಹೇಳುವಾಗ ಪರಲೋಕದಲ್ಲಿ ಆ ಮಂಜೂಷದ ಪೆಟ್ಟಿಗೆಯ ಮುಂದೆ ನಮಗೋಸ್ಕರ ಮಧ್ಯಸ್ಥಿಕೆ ವಹಿಸಿರತಕ್ಕಂತಹ ಯೇಸು ಸ್ವಾಮಿ ಇದು ಮುಗಿಯಿತು ತೀರಿತು ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ಆ ಮಂಜೂಷದ ಪೆಟ್ಟಿಗೆಯ ಮುಂದೆ ನಿಂತು ನಮಗೋಸ್ಕರ ವಿಜ್ಞಾಪಿಸುವಂಥವನಾಗಿದ್ದಾನೆ, ನಮಗೋಸ್ಕರ ಬೇಡುವಂಥವನಾಗಿದ್ದಾನೆ. ಸ್ವಾಮಿ ನನ್ನ ಮಗಳಿಗೆ ನನ್ನ ಮಗನಿಗೆ ಮತ್ತೊಂದು ಅವಕಾಶವನ್ನು ಕೊಡು, ಮತ್ತೊಂದು ದಿನವನ್ನು ಕೊಡು, ಅವನು ಮನ ತಿರುಗತಕ್ಕಂಥವನಾಗಿದ್ದಾನೆ, ಅವನು ನನ್ನ ಮಗನಾಗ್ತಕ್ಕಂಥವನಾಗಿದ್ದಾನೆ, ಅವಳು ನನ್ನ ಮಗಳಾಗ್ತಕ್ಕಂಥವನಾಗಿದ್ದಾನೆ ಎನ್ನುವಂತಹ ಆ ವೇದನೆಯೊಂದಿಗೆ ಪ್ರಿಯ ಕೇಳುಗರೆ ಆ ಒಂದು ಮಂಜೂಷದ ಪೆಟ್ಟಿಗೆ ಮುಂದೆ ಧೂಪದಾರತಿಯನ್ನು ಹಾಕುವಂಥವನಾಗಿದ್ದಾನೆ. ಈ ಧೂಪದಾರತಿ ಸತ್ಯವೇದದಲ್ಲಿ ಏನು ತಿಳಿಸ್ತಕ್ಕಂಥದ್ದಾಗಿದೆ, ಏನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಅದು ಪ್ರಾರ್ಥನೆಯನ್ನು ಸೂಚಿಸುವಂಥದ್ದಾಗಿದೆ, ವಿಜ್ಞಾಪನೆಯನ್ನು ಸೂಚಿಸುವಂಥದ್ದಾಗಿದೆ. ಯೇಸು ಸ್ವಾಮಿಯು ಸಹ ಆ ಮಂಜೂಷದ ಪೆಟ್ಟಿಗೆ ಮುಂದೆ ನಿಂತು ಆ ಧೂಪವನ್ನು ಹಾಕುವಂತನಾಗಿದ್ದಾನೆ. ಹೇಗೆ ಈ ಲೋಕದಲ್ಲಿ ಮಹಾಯಾಜಕನು ಹೊರಗಡೆ ಇಸ್ರಾಯೇಲ್ ಜನರು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಒಳಗಡೆ ಹೋಗಿ ಧೂಪವನ್ನು ಹಾಕ್ತಕ್ಕಂಥವನಾಗಿದ್ದನು, ಆ ರೀತಿಯಾಗಿ ಯೇಸು ಸ್ವಾಮಿಯು ಸಹ ಮಹಾಪರಿಶುದ್ಧ ಸ್ಥಳದಲ್ಲಿ ನಮ್ಮ ಮಹಾಯಾಜಕನಾಗಿ ಆ ಕಾರ್ಯವನ್ನು ಮಾಡುವಂತೆವನಾಗಿದ್ದಾನೆ, ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿ ವಿಜ್ಞಾಪನೆಯನ್ನು ಮಾಡುವಂತೆವನಾಗಿದ್ದಾನೆ. ಇಂಥ ಸಂದರ್ಭದಲ್ಲಿ ನಮ್ಮ ಪಾಪಗಳನ್ನೆಲ್ಲ ಆತನ ಮುಂದೆ ಹರಕಿಟ್ಟು ನಮ್ಮ ಹೃದಯಗಳನ್ನು ಪರಿಶುದ್ಧ ಮಾಡಿಕೊಳ್ಳುವುದಾದರೆ ನಾವು ಸಹ ಆತನ ಮುದ್ರೆಯನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದೇವೆ. ಆತನ ಉಪದ್ರವದ ಸಂದರ್ಭದಲ್ಲಿ ನಾವು ನಿಂತು ಆತನಿಗೆ ಸಾಕ್ಷಿ ಆಗ್ತಕ್ಕಂಥವರಾಗಿದ್ದೇವೆ. ಸ್ವಲ್ಪ ಸಮಯ ಮಾತ್ರ ಅದಕ್ಕೆ ಉಳಿದಿದೆ ಪ್ರಿಯ ಕೇಳುಗರೆ. ಇನ್ನೇನು ಕ್ರಿಸ್ತನ ಬರವನ್ನು ಶೀಘ್ರವಾಗಿದೆ, ಇನ್ನೇನು ಆತನು ಕೈಯಲ್ಲಿ ಹಿಡಿದಿರ್ತಕ್ಕಂಥ ಧೂಪದಾರತಿಯನ್ನು ಕೆಳಗೆ ಬಿಸಾಡ್ತಕ್ಕಂಥವನಾಗಿದ್ದಾನೆ. ಇನ್ನೇನು ಸ್ವಲ್ಪ ಸಮಯ ಮಾತ್ರ ಉಳಿದಿದೆ. ಆದರೆ ಈಗಾಗಲೇ ಜನಕ್ಕೆ ವಿರುದ್ಧವಾಗಿ ಜನಾಂಗವು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಹೋರಾಟ ಮಾಡುತ್ತಿರುವುದರಿಂದ ಈಗ ಸಾಮಾನ್ಯವಾದ ಯಾವುದೇ ಕದನವಿರುವುದಿಲ್ಲ. ದೇವರ ದಾಸರ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ದೇವದೂತರು ನಾಲ್ಕು ದಿಕ್ಕಿನ ಗಾಳಿಯನ್ನು ಹಿಡಿದುಕೊಂಡಿರುವರು. ನಂತರ ಈ ಲೋಕದ ಶಕ್ತಿಗಳು ಕೊನೆಯ ಮಹಾಯುದ್ಧಕ್ಕಾಗಿ ತಮ್ಮೆಲ್ಲ ಸೈನ್ಯವನ್ನು ವ್ಯವಸ್ಥಿಸಗೊಳಿಸುವವು. ಈಗ ನಾನು ನೋಡುವಂತವರಾಗಿದ್ದೇವೆ ಪ್ರಿಯ ಕೇಳುಗರೆ. ಒಂದು ಜನಾಂಗ ಇನ್ನೊಂದು ಜನಾಂಗದ ಮೇಲೆಯೂ, ಒಂದು ರಾಜ್ಯ ಇನ್ನೊಂದು ರಾಜ್ಯದ ಮೇಲೆ ಹೋರಾಡುವುದನ್ನು ನಾವು ನೋಡುವಂತೆವರಾಗಿದ್ದೇವೆ. ಆದರೆ ಒಂದು ಸಮಯ ಬರ್ತಕ್ಕಂಥದ್ದಾಗಿದೆ, ಎಲ್ಲ ರಾಜ್ಯಗಳು ಎಲ್ಲ ಜನಾಂಗಗಳು ಈ ಬರಗಾಲ, ಈ ರೋಗ ರುಜಿನ, ಅನೇಕ ಗೊಂದಲಗಳಿಂದ ಎಲ್ಲರೂ ಒಟ್ಟಾಗ್ತಕ್ಕಂಥವರಾಗಿದ್ದಾರೆ. ಒಟ್ಟಾಗಿ ದೇವರ ಮಕ್ಕಳ ಮೇಲೆ ಯುದ್ಧಕ್ಕೆ ಬರ್ತಕ್ಕಂಥನಾಗಿದ್ದಾರೆ. ಸೈತಾನನು ತನ್ನ ಜನಾಂಗವನ್ನು ಮರಳಿನ ಕಣದಷ್ಟು ಸೇರಿಸಿಕೊಳ್ತಕ್ಕಂಥವನಾಗಿದ್ದಾನೆ. ಸೇರಿಸಿಕೊಂಡು ಕೊನೆಯ ಕಾಲದಲ್ಲಿ ಕ್ರಿಸ್ತನಿಗೋಸ್ಕರ ಆತನ ಆಜ್ಞೆಗಳನ್ನು ಕೈಗೊಂಡು ಉಳಿದಿರತಕ್ಕಂತಹ ಆ ಉಳಿದ ಸಭೆಯ ಜನಗಳ ಮೇಲೆ ಯುದ್ಧ ಮಾಡುವುದಕ್ಕೋಸ್ಕರ ಬರ್ತಕ್ಕಂಥನಾಗಿದ್ದಾನೆ. ಆದರೆ ಆ ಉಳಿದ ಸಭೆಯ ಜನಗಳ ಜೊತೆಯಲ್ಲಿ ಆ ಮುಗ್ಧತೆ ಉಳ್ಳಂತಹ ಆ ಕುರಿಮರಿ ಇರತಕ್ಕಂಥದ್ದಾಗಿದೆ. ಆ ಕುರಿಮರಿ ಕ್ರಿಸ್ತನನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಲೋಕವೇ ಒಂದು ಕಡೆ ಇರತಕ್ಕಂಥದ್ದಾಗಿದೆ, ಆದರೆ ಉಳಿದ ಸಭೆಯ ಜನಗಳು ಕುರಿಮರಿಯ ಜೊತೆಯಲ್ಲಿ ಸ್ವಲ್ಪವಾಗಿ ಉಳಿದುಕೊಂಡಿರ್ತಕ್ಕಂಥವರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಮಹಾಯುದ್ಧ ನಡೀತಕ್ಕಂಥದ್ದಾಗಿದೆ. ಆದರೆ ಕುರಿಮರಿಯಾದ ಆತನು ಅವರನ್ನು ಜಯಿಸುವಂತವನಾಗಿದ್ದಾನೆ. ಯಾಕೆಂದರೆ ಆತನು ಸತ್ಯವಂತನು, ಆತನು ನೀತಿವಂತನಾಗಿದ್ದು ಆತನು ಈ ಒಂದು ಮಹಾಸೈನ್ಯವನ್ನು ನಾಶ ಮಾಡುವಂತವನಾಗಿದ್ದಾನೆ. ಪರಲೋಕದಿಂದ ಹಿಂತಿರುಗಿದ ಒಬ್ಬ ದೇವದೂತನು ತನ್ನ ಕಾರ್ಯವು ತೀರಿತೆಂದು ಹೇಳುವನು. ಹೀಗೋ ಲೋಕದ ಮೇಲೆ ಕೊನೆಯ ಪರೀಕ್ಷೆಯು ಬಂದಿತು. ದೇವರ ಆಜ್ಞೆಗಳನ್ನು ನಿಷ್ಠೆಯಿಂದ ವಿಧೇಯತೆ ತೋರಿದವರು ಜೀವಸ್ವರೂಪನಾದಂಥ ದೇವರ ಮುದ್ರೆಯನ್ನು ಹೊಂದಿಕೊಳ್ಳುವಂತೆಯವರಾಗಿದ್ದಾರೆ. ಅವರಿಗೆ ದೇವರು ಮುದ್ರೆಯನ್ನು ಒತ್ತುವಂತೆಯವರಾಗಿದ್ದಾರೆ. ಆಗ ಯೇಸು ಸ್ವಾಮಿ ಪರಲೋಕದ ದೇವದರ್ಶನ ಗುಡಾರದಲ್ಲಿ ತನ್ನ ಯಾಜಕ ಸೇವೆಯನ್ನು ಮುಕ್ತಾಯಗೊಳಿಸಿ ತನ್ನ ಕೈಯನ್ನು ಮೇಲಕ್ಕೆತ್ತಿ ಮಹಾಶಬ್ದದಿಂದ ತೀರಿತು ಎಂದು ಹೇಳುವನು. ಹೌದು ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಒಂದು ಕೊನೆಯ ಕಾಲದಲ್ಲಿ ನಾವು ಆತನ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕಾಗಿದೆ. ಯಾಕೆಂದರೆ ಆತನು ಮಹಾಪರಿಶುದ್ಧ ಸ್ಥಳದಲ್ಲಿ ನಮಗೋಸ್ಕರ ಮಧ್ಯಸ್ಥಿಕೆ ಸೇವೆ ಮಾಡತಕ್ಕಂತಹ ಆ ಕಾರ್ಯವನ್ನು ಮುಗಿಸುವಂತವನಾಗಿದ್ದಾನೆ. ಯೇಸು ಸ್ವಾಮಿ ಮಹಾಯಾಜಕನಾಗಿ ಆ ಯಾಜಕ ವಸ್ತ್ರವನ್ನು ಆತನು ಹಾಕಿಕೊಂಡಿದ್ದಾನೆ. ಒಂದು ಸಾರಿ ಆತನು ಆ ಯಾಜಕ ವಸ್ತ್ರವನ್ನು ತೆಗೆದು ಹಾಕಿದನು ಅಂದರೆ ನಮಗೆ ಆ ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಆತನು ನಮಗೆ ಮಹಾಯಾಜಕನಾಗಿರ್ತಕ್ಕಂತಹ ಈ ಸಮಯದಲ್ಲಿಯೇ ನಾವು ಆತನಿಗೆ ಒಪ್ಪಿಸಿಕೊಟ್ಟು ನಮ್ಮ ಎಲ್ಲ ಪಾಪಗಳನ್ನು ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಟ್ಟು ಮನ ತಿರುಗಿ ಆತನ ಮುದ್ರೆಯನ್ನು ಹೊಂದಿಕೊಳ್ಳಬೇಕಾಗಿದೆ. ಯಾಕೆಂದರೆ ಜೀವ ಸ್ವರೂಪನಾದಂಥ ದೇವರ ಮುದ್ರೆಯನ್ನು ಹೊತ್ತುವಂಥ ಸಮಯ ಇದಾಗಿದೆ. ಯಾಕೆಂದರೆ ಆತನು ತನ್ನ ಸೇವೆಯನ್ನು ಮುಗಿಸುವಂತೆವನಾಗಿದ್ದಾನೆ. ಆತನು ತೀರಿತು ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ಆತನು ಮುಗಿಯಿತು ಎಂಬುದಾಗಿ ಆ ಧೂಪದಾರತಿಯನ್ನು ಭೂಮಿಗೆ ಬಿಸಾಡುವಂತೆವನಾಗಿದ್ದಾನೆ. ಅದಕ್ಕೂ ಮೊದಲೇ ನಾವು ಸಂಪೂರ್ಣವಾಗಿ ಆತನ ಬಳಿಗೆ ಮನದಿರ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಈ ಕೃಪೆ ಕಾಲ ಇದ್ದಕ್ಕಿದ್ದಂತೆ ಅನಿರೀಕ್ಷಿತವಾಗಿ ಮುಕ್ತಾಯವಾಗುವುದು ಅದು ಯಾರಿಗೂ ಸಹ ಗೊತ್ತಿಲ್ಲ. ಯಾಕೆಂದರೆ ಆತನ ಬರೋಣ ಯಾವಾಗ ಎಂಬುದಾಗಿ ನಮಗೆ ಗೊತ್ತಿಲ್ಲ, ನಮ್ಮ ಮರಣ ಯಾವಾಗ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆ ನಿಮಿತ್ತವಾಗಿಯೇ ಇದು ಅನಿರೀಕ್ಷಿತವಾಗಿ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಯೇಸು ಪರಲೋಕದ ದೇವಾಲಯದಲ್ಲಿ ಮನುಷ್ಯರಿಗಾಗಿ ಮಾಡುತ್ತಿರುವ ಯಾಜಕ ಸೇವೆಯನ್ನು ನಿಲ್ಲಿಸಿದಾಗ ಎಲ್ಲ ಜನರ ಪ್ರಕರಣಗಳು ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಕೃಪಾ ಶಾಸನದ ಬಳಿಯಲ್ಲಿ ಆತನು ಇರುವಾಗ ಕೃಪೆ ಕಾಲವು ಮುಕ್ತಾಯವಾಯಿತು. ನಮಗಾಗಿ
ಕ್ರಿಸ್ತನ ಪ್ರಾರ್ಥನೆಯು ಮುಗಿಯಿತು. ಇದು ಇದ್ದಕ್ಕಿದ್ದಂತೆ ಅನಿರೀಕ್ಷಿತವಾಗಿ ಎಲ್ಲರ ಮೇಲೆ ಬರುವುದು ಮತ್ತು ಸತ್ಯಕ್ಕೆ ವಿಧೇಯರಾಗಿ ತಮ್ಮನ್ನ ಶುದ್ಧೀಕರಿಸಿಕೊಳ್ಳಲು ಅಲಕ್ಸೆ ಮಾಡಿದವರೆಲ್ಲರೂ ಆತ್ಮಿಕವಾಗಿ ನಿದ್ರಿಸುತ್ತಿರುವರು. ಇದು ಎಂತಹ ಒಂದು ವಿಪರ್ಯಾಸ್ಯವಾದಂತಹ ಒಂದು ಸನ್ನಿವೇಶ, ಪ್ರಿಯ ಕೇಳುಗರೆ. ದೇವರು ನಮಗೆ ಕೃಪೆ ಕಾಲವನ್ನು ಕೊಟ್ಟಿದ್ದಾನೆ. ಆತನು ಪರಲೋಕದ ಆ ದೇವಾಲಯದಲ್ಲಿ ನಮ್ಮ ಪ್ರತಿ ಒಬ್ಬೊಬ್ಬರ ಜೀವನ ಚರಿತ್ರೆಯನ್ನು ಪರೀಕ್ಷಿಸುವಂತೆವನಾಗಿದ್ದಾನೆ. ನಮ್ಮ ರೆಕಾರ್ಡ್ಗಳನ್ನು ತೆಗೆದುಕೊಂಡು ಆತನು ಪರೀಕ್ಷಿಸಿ ಈತನು ತಾನು ಪಡೆದುಕೊಂಡಂತಹ ಸಮಾಪನೆಗೆ ವಿಧೇಯನಾಗಿ ಜೀವಿಸತಕ್ಕಂಥವನಾಗಿದ್ದಾನ ಇಲ್ಲವೋ ಅನ್ನುವಂತಹ ಆ ಒಂದು ನಮ್ಮ ಜೀವನ ಚರಿತ್ರೆಯನ್ನು ಪರೀಕ್ಷಿಸುವಂತೆವನಾಗಿದ್ದಾನೆ. ಇಂತಹ ಸಂದರ್ಭ ಪಡೆದುಕೊಂಡು ಜೀವಿಸುವಂತಹ ನಾವುಗಳು ಕೃಪೆ ಕಾಲಕ್ಕೂ ಮುಕ್ತಾಯಕ್ಕೂ ಮೊದಲು ನಾವು ಕ್ರಿಸ್ತನ ಬಳಿಗೆ ಬಂದು ನಾವು ಪಡೆದುಕೊಂಡಂತಹ ಆ ಒಂದು ಸಮಾಪನೆಗೆ ವಿಧೇಯರಾಗಿ ಜೀವಿಸಬೇಕು. ಇಲ್ಲ ಅಂದರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಇದ್ರಿಗೆ ಒಳಗಾದಂಥವರಾಗಿರ್ತಕ್ಕಂಥವರಾಗಿದ್ದೇವೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಸಹ ನಿರ್ಲಕ್ಷ್ಯ ಮಾಡಬಾರದು. ಯಾಕೆಂದರೆ ಆತನು ಪ್ರತಿ ದಿನವೂ ಪ್ರತಿ ಕ್ಷಣವೂ ಸಹ ನಮಗೆ ಕೃಪೆ ಕಾಲವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಕೃಪಾ ಕಾಲವು ನಾವು ನೆನೆಸದೇ ಇರುವ ಗಳಿಗೆಯಲ್ಲಿ ತಕ್ಷಣವೇ ಅನಿರೀಕ್ಷಿತವಾಗಿ ಬರುವುದು. ಆದರೆ ನಾವು ದೇವರ ದೃಷ್ಟಿಯಲ್ಲಿ ಈಗ ಯೋಗ್ಯರಾಗಿ ಕಾಣಿಸಿಕೊಳ್ಳಬಹುದು ಹಾಗೂ ಆತನು ನಮ್ಮನ್ನ ಅಂಗೀಕರಿಸಿಕೊಳ್ಳುತ್ತಾನೆಂದು ನಾವು ಬಲ್ಲೆವು. ಆದರೆ ನ್ಯಾಯ ವಿಚಾರಣೆ ಕಾರ್ಯವು ಮುಕ್ತಾಯವಾದಾಗ ಎಲ್ಲ ಮನುಷ್ಯರಿಗೆ ದೈವ ನಿರ್ಣಯವು ನಿತ್ಯ ಮರಣ ಅಥವಾ ನಿತ್ಯ ಜೀವಕ್ಕಾಗಿ ನಿರ್ಧಾರವಾಗುವುದು. ಕರ್ತನು ಆಕಾಶದಲ್ಲಿ ಮೇಘಗಳಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಸ್ವಲ್ಪ ಸಮಯಕ್ಕೆ ಮೊದಲು ಕೃಪೆ ಕಾಲವು ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಜಲಪ್ರಳಯದ ಸಮಯದಲ್ಲಿ ನೋಹನು ನಾವೇನ ಹೋದ ನಂತರ ದೇವರು ನಾವೇ ಬಾಗಿಲನ್ನು ಹಾಕಿದನು ಮತ್ತು ಭಕ್ತಿಹೀನರು ಅದರಿಂದ ಹೊರಗಿದ್ದರು. ಆದರೆ ಜನರಿಗೆ ತಮ್ಮ ನಾಶನವು ಈಗಾಗಲೇ ನಿರ್ಧಾರವಾಗಿದೆ ಎಂದು ತಿಳಿದಿರುವುದಿಲ್ಲ. ಬದಲಾಗಿ ತಮ್ಮದೇ ಆದ ಸುಖ ಸಂತೋಷದಲ್ಲಿ ಮುಳುಗಿದ್ದರು. ಇಗೋ ಇನ್ನೇನು ಬರಲಿರುವ ದಂಡನೆಯ ತೀರ್ಪಿನ ಎಚ್ಚರಿಕೆ ಅಲಕ್ಷ್ಯ ಮಾಡಿದವರು ಮತ್ತು ನೋಹನನ್ನ ಅಪಾಸ್ಯ ಮಾಡಿದವರು ಅದರಂತೆ ಮನುಷ್ಯಕುಮಾರನ ಪ್ರತ್ಯಕ್ಷರಾಗುವ ಕಾಲದಲ್ಲಿಯೂ ಇರುವುದು ಎಂದು ರಕ್ಷಕನು ನಮಗೆ ಮತ್ತಾಯನ ಬರೆದ ಸುವಾರ್ತೆ 24:39 ಎಚ್ಚರಿಸುವವನಾಗಿದ್ದಾನೆ. ಮಧ್ಯರಾತ್ರಿಯಲ್ಲಿ ಕಳ್ಳನು ಎಚ್ಚರಿಕೆ ನೀಡದೆ ಬರುವಂತೆ ಕರ್ತನ ದಿನವು ಮೌನವಾಗಿರುವುದು ಅಪರಾಧಿಗಳಾದಂತಹ ಮನುಷ್ಯರಿಗೆ ಕೊಟ್ಟಿರುವ ಕೃಪಾಕಾಲವು ತೆಗೆಯಲ್ಪಟ್ಟು ಪ್ರತಿಯೊಬ್ಬನಿಗೆ ನಿತ್ಯವಾದಂತಹ ದಂಡನೆ ಅಥವಾ ನಿತ್ಯ ಜೀವವು ನಿರ್ಣಾಯಕವಾದ ಗಳಿಗೆ ಬರಲಿದೆ. ವ್ಯಾಪಾರಿಗಳು ವಾಣಿಜ್ಯ ವ್ಯವಹಾರಗಳಿಂದ ಲಾಭದಲ್ಲಿ ಅವರು ಮುಕ್ತರಾಗಿ ಯೋಚಿಸುವಂತೆಯವರಾಗಿದ್ದಾರೆ. ಲೋಕದ ಸುಖಭೋಗಿಗಳಲ್ಲಿ ಇತರರು ಮುಳುಗಿ ಹೋಗಿರುವಾಗ, ವಧುವರರು ಆಭರಣಗಳಿಂದ ಅಲಂಕೃತವಾಗಿರುವಾಗ ಆ ಗಳಿಗೆಯು ಜಗತ್ತಿನ ನ್ಯಾಯಾಧಿಪತಿಯಾದಂಥ ಕರ್ತನು ನೀನು ತಕ್ಕಡೆಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ ಎಂದು ದಂಡನೆ ವಿಧಿಸುವ ಸಮಯವಾಗಿದೆ. ಹೌದು ಪ್ರಿಯ ಕೇಳುಗರೆ, ನೋವಿನ ಕಾಲದಲ್ಲಿ ಹೇಗೆ ಜನಗಳಿದ್ದರು, ನೋವನ್ನು ನಾವೇ ಒಳಗಡೆ ಹೋದಾಗ ಅನೀತಿವಂತರು ಅವನನ್ನು ಅಪಾಸ್ಯ ಮಾಡಿದರು. ಈ ಲೋಕದಲ್ಲಿ ವೈಭವದಿಂದ ತಮ್ಮ ಇಚ್ಛೆ ಬಂದಂತೆ ಜೀವಿಸುವಂತೆಯವರಾಗಿದ್ದರು. ಆದರೆ ಅವರಿಗೆ ಕೃಪೆ ಕಾಲ ಬಂದು ಮಳೆಯಲ್ಲಿ ನಾಶವಾಗಿ ಹೋದರು. ಜಲಪ್ರಳಯದಲ್ಲಿ ಎಲ್ಲರೂ ಸಹ ನಾಶವಾಗಿ ಹೋದರು. ಈ ಲೋಕದಲ್ಲೂ ಸಹ ದೇವರು ನಮ್ಮನ್ನು ಎಚ್ಚರಿಸುವಂತೆವನಾಗಿದ್ದಾನೆ. ಕೃಪೆ ಕಾಲಕ್ಕೂ ಮೊದಲು ಈಗೋ ನಾನು ಬರ್ತೇನೆ ಎಂಬುದಾಗಿ ನಾವು ಸಿದ್ಧರಾಗದೆ, ನಾವು ಆತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡದೆ ಹೇಗೆ ಬೇಕು ಹಾಗೆ ನೋವಿನ ಕಾಲದ ರೀತಿಯಲ್ಲಿ ಜೀವಿಸುವುದಾದರೆ ನಾವು ಸಹ ಬರ್ತಕ್ಕಂತಹ ಆ ದೊಡ್ಡ ಉಪದ್ರವಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಕೃಪೆ ಕಾಲ ಯಾವಾಗ ಎಂಬುದಾಗಿ ನಮಗೆ ಗೊತ್ತಿಲ್ಲ ಪ್ರಿಯ ಕೇಳುಗರೆ. ಆದರೆ ಆತನ ಬರೋಣ ಶೀಘ್ರವಾಗಿರುವುದರಿಂದ ಇವತ್ತೇ ನಾವು ರಕ್ಷಣೆ ದಿನ ಎಂಬುದಾಗಿ ಆತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ದಿನದಲ್ಲಿ ಇನ್ನೂ ಸಹ ಈ ಕೃಪೆ ಕಾಲದ ಮುಕ್ತಾಯದ ನಂತರ ಮನುಷ್ಯರ ಚಟುವಟಿಕೆ ಹೇಗಿರ್ತಕ್ಕಂಥದ್ದಾಗಿದೆ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಕಲಿಯೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ನೀನು ನಮ್ಮನ್ನು ಎಚ್ಚರಿಸುವಂತಹ ದೇವರಾಗಿದ್ದೀಯ. ಮಹಾಪರಿಶುದ್ಧ ಸ್ಥಳದಲ್ಲಿ ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿರ್ತಕ್ಕಂಥ ದೇವರಾಗಿದ್ದೀಯ ಸ್ವಾಮಿ. ಅಪ್ಪ ಆ ಒಂದು ಕಾರ್ಯ ಮುಗಿಯುವಾಗ ಇದೂ ಮುಗಿಯಿತು ತೀರಿತು ಎಂಬುದಾಗಿ ನೀನು ಧೂಪದಾರತಿಯನ್ನು ಈ ಭೂಮಿಗೆ ಎಸೆಯುವಂಥ ದೇವರಾಗಿದ್ದೀಯ ಸ್ವಾಮಿ. ಇಂತಹ ಸಮಯದಲ್ಲಿ ನಾವು ನಮ್ಮ ಪಾಪಗಳನ್ನು ನಿನ್ನ ಮುಂದೆ ಹರಕೆ ಇಟ್ಟು ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಂಡು ನೋವಿನ ರೀತಿಯಲ್ಲಿ ನಿನ್ನ ಸುವಾರ್ತೆಯನ್ನು ಸಾರುವುದರ ಮೂಲಕವಾಗಿ ನಾವೇ ಅಂತಕ್ಕಂತಹ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ನಾವು ಕಟ್ಟುವಂಥ ಮಕ್ಕಳಾಗುವಾಗೆ ಸಹಾಯ ಮಾಡು. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ಮಕ್ಕಳು ಇವತ್ತೇ ನಿನಗೆ ಒಪ್ಪಿಸಿಕೊಟ್ಟು, ಇದೋ ಕೃಪೆ ಕಾಲ ಮುಕ್ತಾಯವಾಗತಕ್ಕಂಥದ್ದಾಗಿದೆ, ನಾನು ಕ್ರಿಸ್ತರಿಗೆ ನನ್ನನ್ನು ಒಪ್ಪಿಸಿಕೊಟ್ಟು ನನ್ನನ್ನು ಶುದ್ಧ ಮಾಡಿಕೊಳ್ಳಬೇಕೆಂಬುದಾಗಿ ನಿರ್ಧರಿಸತಕ್ಕಂಥ ಮಕ್ಕಳಿಗೆ ನೀನು ಸಹಾಯ ಮಾಡು, ಆಶೀರ್ವದಿಸು. ಆ ನಿಟ್ಟಿನಲ್ಲಿ ಅವರು ನಿನ್ನ ಪರಲೋಕ ರಾಜ್ಯಕ್ಕೆ ಸೇರುವಾಗೆ ನೀನು ಸಹಾಯ ಮಾಡು. ಈ ಸಂದೇಶ ಅವರಿಗೆ ಆಶೀರ್ವಾದದಾಯಕವಾಗಿರುವಾಗೆ ನೀನು ಆತ್ಮನ ಮುಖಾಂತರವಾಗಿ ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. Soon.